ಭೇದೇ ಪದಂ ಸ್ವಂ ಸಹಜೈ ಸ್ವಭೀಮಃ ಅಂಥೇಳಿ ಇಲ್ಲಿ ಇದು ನಾವು ಎರಡು ವಿಧವಾಗಿ ಅನ್ವಯ ಮಾಡಬಹುದು. ಒಂದು ನಾಲ್ಕನೇ ಪದವನ್ನು ಮೊದಲು ಹೇಳಿ ಆಮೇಲೆ ಮೂರು ಪಾದವನ್ನು ಹೇಳುವಂತಹ ಅನ್ವಯ ಒಂದು ರೀತಿ, ಇಲ್ಲ ನಾಲ್ಕನೇ ಯಾವುದೇ ರೀತಿಯಲ್ಲಿ ಮೊದಲನೇ ಎರಡನೇ ಮೂರನೇ ಪಾದವನ್ನು ಮಾಡಿ ನಾಲ್ಕನೇ ಪಾದವನ್ನು ಹೇಳುವ ರೀತಿ ಎರಡು ವಿಧವಾಗಿ ಅನ್ವಯ ಮಾಡಬಹುದು. ಈಗ ನಾಲ್ಕನೇ ಪಾದ ಹೇಳಿ ಆಮೇಲೆ ಮಿಕ್ಕ ಮೂರು ಪಾದಗಳು ಹೇಳುವುದು ಹೇಗೆ ಬರುತ್ತೆ ಅಂತ ಹೇಳಿದರೆ, ಇಲ್ಲಿ ಭೇದೇ ಪದಂ ಸ್ವಂ ಸಹಜೈಹಿ ಸ ಭೀಮಃ, ಸ ಭೀಮಃ ಸಹಜೈಹಿ ಸಹ ಅಂತ ಅದು ಅಧ್ಯಾರ ಆಗಿಬಿಡುತ್ತೆ. ಸಹಜೈಹಿ ಸಹ ಸ್ವಂ ಪದಂ ಭೇದೇ ಅಂತ ಹೇಳಿದರೆ, ಈಗ ಪಟ್ಟಾಭಿಷೇಕ ಆಯಿತು, ಅವರು ರಾಜ್ಯವನ್ನು ಕೆಲವು ಕಾಲ ವರ್ಷಗಳ ಕಾಲ ಪಾಲನೆ ಮಾಡಿದರು. ಅದಾದ ಮೇಲೆ ನಿಮಗೆಲ್ಲರಿಗೂ ಗೊತ್ತಾದಂತೆ ಪಂಚಪಾಂಡವರು ದ್ರೌಪದಿ ಸಹಿತವಾಗಿ ಮಹಾಪ್ರಸ್ಥಾನ ಅದಕ್ಕೆ ಹೊರಟು ಸ್ವರ್ಗಾರೋಹಣ ಪರ್ವ, ಆ ಸ್ವರ್ಗಾರೋಹಣಕ್ಕೆ ಹೋಗುವಂತಹ ವಿಷಯ, ಅಲ್ಲಿ ಮೊದಲು ದ್ರೌಪದಿ ದೇಹವನ್ನು ತ್ಯಾಗ ಮಾಡುವುದು, ಅದಾದ ಮೇಲೆ ಸಹದೇವ, ಅದಾದ ಮೇಲೆ ನಕುಲ, ಅದು ಆದ ಮೇಲೆ ಅರ್ಜುನ, ಅದಾದ ಮೇಲೆ ಭೀಮಸೇನ ದೇವರು, ಹೀಗೆ ಇವರೆಲ್ಲರೂ ಕೂಡ ದೇಹವನ್ನು ಒಬ್ಬರಾದ ಮೇಲೆ ಒಬ್ಬರು ಬಿಡ್ತಾರೆ. ಅದಕ್ಕೆ ಭೀಮಸೇನ ದೇವರು ಯುಧಿಷ್ಠಿರನ ಬಾಯಿಯಿಂದ ಅದಕ್ಕೆ ಕಾರಣಗಳನ್ನು ಹೇಳಿಸ್ತಾರೆ. ಅದು ಯುಧಿಷ್ಠಿರನಿಗಿರುವ ಒಂದಂತಹ ಒಂದು ಯಾವ ಬಂಧ ಇನ್ನೂ ಇದೆಯೋ ಅದನ್ನು ದೂರ ಮಾಡುವಂಥದ್ದು. ಆ ವಿಧವಾಗಿ ಅಂದರೆ ಯುಧಿಷ್ಠಿರ ಬಹಳ ದೊಡ್ಡ ಧರ್ಮಾತ್ಮ, ಅವನ ಸೇವೆಯನ್ನು ತುಂಬ ಮಾಡಿದ್ದಾರೆ ತಮ್ಮಂದರು. ಸೊ ಆದ್ದರಿಂದ ಸ್ವಲ್ಪ ಋಣ ಉಳಿದಿತ್ತು ಯುಧಿಷ್ಠಿರನಿಗೆ, ಅದನ್ನು ಈ ದೋಷಗಳನ್ನು ಇವರೆಲ್ಲ ದೋಷಗಳನ್ನು ಹೇಳುವುದರ ಮೂಲಕವಾಗ ಸ್ವಲ್ಪ ಋಣವು ತೀರಿತು ಅಂತ ಹೇಳಿ ಆಚಾರ್ಯರು ಅಲ್ಲಿ ನಿರ್ಣಯ ಮಾಡ್ತಾರೆ. ಸೊ ಒಟ್ಟಾರೆ ಇಲ್ಲಿ ಆ ವಿಷಯ ಅಂದರೆ ಈ ಅವರು ಅಲ್ಲಿಂದ ಹೋಗಿ ತಮ್ಮ ತಮ್ಮ ನಿಜಸ್ವರೂಪಗಳಿಗೆ ಸೇರುವ ಪ್ರಸಂಗವನ್ನು ಇಲ್ಲಿ ಹೇಳ್ತಾ ಇದ್ದಾರದ್ದರಿಂದ ಸ ಭೀಮಃ ಸಹಜೈಹಿ ಸಹ ಸ್ವಂ ಪದಂ ಭೇದೆ ಅಂತ ಹೇಳಿದ್ರೆ, ಆ ಭೀಮಸೇನೆ ದೇವರು ಸ ಭೀಮಃ ಸಹಜೈಹಿ ಸಹದರ ಅಂದ್ರೆ ಸೋದರರು, ಅಂದ್ರೆ ಅವರ ಸೋದರರಾದವರ ಜೊತೆಯಲ್ಲಿ, ಎಲ್ಲ ಸೋದರರ ಜೊತೆಯಲ್ಲಿ ಕೂಡ ಸ್ವಂ ಪದಂ ತಮ್ಮ ಪದವನ್ನು ಸ್ವಸ್ವರೂಪವನ್ನು ಭೇದೆ ಹೊಂದಿದರು. ನಿಮಗೆ ಗೊತ್ತಾದಂತೆ ಇವರೆಲ್ಲರೂ ಬಿದ್ದ ಮೇಲೆ ಇದಿಷ್ಟಿರ ಸಶರೀರವಾಗಿ ಸ್ವರ್ಗಲೋಕಕ್ಕೆ ಹೋಗುವುದು, ಅಲ್ಲಿ ಹೋದ ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಅವರು ಕೂಡ ದೇಹವನ್ನು ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ಅವರವರ ರೂಪಕ್ಕೆ ಹೋಗಿ ಸೇರಬೇಕು. ಯುಧಿಷ್ಠಿರ ಯಮಧರ್ಮರಾಜನ ಅಂಶ, ಅಲ್ಲಿ ಯಮಧರ್ಮರಾಜನ ಹೋಗಿ ಸೇರಬೇಕಾದ್ದರಿಂದ ಕೆಲವು ಸಮಯ ಆದ ಮೇಲೆ ಅಲ್ಲಿ ಕೆಲವು ವೃತ್ತಾಂತಗಳೆಲ್ಲ ನಡೆಯುತ್ತೆ. ಅದಾದ ಮೇಲೆ ಅವರು ದೇಹವನ್ನು ಬಿಟ್ಟು ಬಿಡ್ತಾರೆ. ಅವರು ತಮ್ಮ ಅಂದ್ರೆ ಎಲ್ಲರೂ ಕೂಡ ಪಾಂಡವರು ಎಲ್ಲರೂ ಕೂಡ ದ್ರೌಪದಿಯು ಅವರವರು ತಮ್ಮ ತಮ್ಮ ರೂಪಗಳಿಗೆ ಅವರು ಹೋಗಿ ಸೇರುವಂತಹ ಪ್ರಸಂಗ ಬರುತ್ತೆ. ಆದ್ದರಿಂದ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಸ ಭೀಮಃ ಸಹಜೈಹಿ ಸಹ ಸ್ವಂ ಪದಂ, ಅಂದ್ರೆ ತಮ್ಮ ತಮ್ಮ ಸ್ವರೂಪವನ್ನು ಭೇದೆ ಹೊಂದಿದರು ಅಂತ ಹೇಳಿ. ಏನು ಮಾಡಿ ಹೊಂದಿದರು, ಕಿಂ ಕೃತ್ವ, ಏನು ಮಾಡಿ ಹೊಂದಿದರು ಅಂದ್ರೆ ಮೊದಲ ಮೂರು ಪಾದಗಳು, ಪೌತ್ರೆ ಪವಿತ್ರ ಆಹ್ವಯ ಜಾಮಿ ಪೌತ್ರೆ ಧರಾಂ ನಿಧಾಯ ಅಸುರಧೀಶು ತಾಪಂ ನಿಧಾಯ ತ್ರಿಲೋಕ್ಯಾಂ ಕೀರ್ತಿಮ ನಿಧಾಯ ಅನ್ನುವುದು ಎಲ್ಲದಕ್ಕೂ ಬರುತ್ತೆ. ತ್ರಿಲೋಕ್ಯಾಂ ಕೀರ್ತಿಂ ನಿಧಾಯ ಮುಕುಂದೇ ಹೃದಯಂ ನಿಧಾಯ ಅಂತ ಆ ಮೂರು ಪಾದಗಳು ಇವೆಲ್ಲವನ್ನು ಇವೆಲ್ಲ ಮಾಡಿಬಿಟ್ಟು ನಿಧಾಯ ಅಂದ್ರೆ ಇಟ್ಟು ಏನು ಪವಿತ್ರ ಆಹ್ವಯ, ಆಹ್ವಯ ಅಂದ್ರೆ ಆಹುತಿ, ಆಹ್ವಾನ ಮಾಡುವ ಹೆಸರು, ನಾಮ ನಾಮಕ್ಕೆ ನಾಮ, ಹೆಸರು ಅನ್ನುವುದಕ್ಕೆ ಹೆಸರು ಆಹ್ವಯ ಅಂತ, ಆಹ್ವಯ ಅಂದ್ರೆ ಹೆಸರು ನಾಮ ಅಂತ ಹೆಸರು. ಪವಿತ್ರ ನಾಮ ಯಾರು, ಪವಿತ್ರ ನಾಮ ಭಗವಂತ, ಪವಿತ್ರ ಆಹ್ವಯ ಪವಿತ್ರ ಪವಿತ್ರಾಣಾಂ ಪವಿತ್ರಮಿವ ಮಂಗಳಾನಾಂ ಸ ಮಂಗಳಂ ದೇವತಂ ದೇವತಾನಾಂ ಸ ಭೂತಾನಾಂ ಯೋಯಪಿತ ಅಂತ ಹೇಳಿ ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮ ಹೇಳಕ್ಕೆ ಮುಂದೆ ಅಲ್ಲಿಯೂ ಹೇಳ್ತಾರೆ. ಅನೇಕ ಇತರ ಸ್ಥಾನಗಳಲ್ಲಿ ಕೂಡ ಭಗವಂತ ಪವಿತ್ರ, ಅವನು ಪವಿತ್ರವಾದ ವಸ್ತುಗಳಿಗೂ ಪವಿತ್ರತೆಯನ್ನು ಕೊಡುವವನು, ಎಲ್ಲ ಪವಿತ್ರತೆ ಕೊಡುವ ವಸ್ತುಗಳಿಗೂ ಆ ಪವಿತ್ರತೆ ಕೊಡುವ ಸಾಮರ್ಥ್ಯವನ್ನು ಕೊಡುವವನು, ಎಲ್ಲದಕ್ಕಿಂತಲೂ ಪವಿತ್ರನಾದವನು, ಸ್ವತಂತ್ರವಾಗಿ ಪವಿತ್ರನಾದವನು, ಆದ್ದರಿಂದ ಪವಿತ್ರ ನಾಮಕನಾಗಿರುವವನು, ಆದ್ದರಿಂದ ಅವನು ಪವಿತ್ರ ಆಹ್ವಯನು, ಪವಿತ್ರ ಅಂತ ಕರೆಯಲ್ಪಡುವವನು. ಆದ್ದರಿಂದ ಭಗವಂತ ಅವನು ಶ್ರೀಕೃಷ್ಣ ಪರಮಾತ್ಮನೇ ಪವಿತ್ರ ಆಹ್ವಯ. ಅವನ ಜಾಮಿ ಅಮ ಅಂದ್ರೆ ಒಟ್ಟಾರೆ, ಒಟ್ಟಿಗೆ ಜಾಹುಟ್ಟು ಅಂದ್ರೆ ಸಹೋದರಿ, ಜಾಮಿ ಅಂದ್ರೆ ಸೋದರಿ, ತಂಗಿ ಆದಂತಹ ಸಹಜವಾದ ತನ್ನ ಜೊತೆಯಲ್ಲಿ ಹುಟ್ಟಿರುವಂತಹ ಸುಭದ್ರೆ. ಸೊ ಆ ಸುಭದ್ರೆ ಅರ್ಜುನನ ಮದುವೆ ಆಗ್ತಾಳೆ. ಸೊ ಆದ್ದರಿಂದ ಆ ಅರ್ಜುನ ಸುಭದ್ರರಿಗೆ ಅಭಿಮನ್ಯು ಮಗನಾಗಿ ಹುಟ್ಟುತ್ತಾನೆ. ಆ ಅಭಿಮನ್ಯುಗೆ ಉತ್ತರಗೆ ಮಗನಾಗಿ ನಿಮಗೆಲ್ಲ ಗೊತ್ತಾದಂತೆ ಪರೀಕ್ಷಿತ್ ಮಹಾರಾಜ. ಸೊ ಇವರು ಸ್ವರ್ಗಾರೋಹಣ ಅದಕ್ಕೆ ಮಹಾಪ್ರಸ್ಥಾನಕ್ಕೆ ಹೊರಟಾಗ ಪರೀಕ್ಷಿತ್ತಿನಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ದೇಹ ಸುರಕ್ಷಿತ ಅಂದ್ರೆ ದೇಶ ಎಲ್ಲ ಸುರಕ್ಷಿತವಾಗಿರುವಂತೆ ಅದನ್ನು ಮಾಡಿಬಿಟ್ಟು ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಿಬಿಟ್ಟು ಅವರು ಹೋಗ್ತಾರೆ. ಆದ್ದರಿಂದ ಇಲ್ಲಿ ಪೌತ್ರ ಅಂದರೆ ಮಗ, ಪುತ್ರನ ಪುತ್ರ ಪೌತ್ರ ಆಗ್ತಾನೆ. ಪೌತ್ರ ಅಂದರೆ ಮೊಮ್ಮಗ ಅಂತ ಅರ್ಥ. ಪುತ್ರ ಅಂದರೆ ಮಗ, ಪೌತ್ರ ಅಂದರೆ ಮೊಮ್ಮಗ. ಸೊ ಇಲ್ಲಿ ಪವಿತ್ರ ಆಹ್ವಯ ಜಾಮಿ ಪೌತ್ರೆ ಅಂದರೆ ಪವಿತ್ರ ನಾಮಕನಾದ ಶ್ರೀಕೃಷ್ಣ ಪರಮಾತ್ಮನ ಸೋದರಿಯಾಗಿರುವಂತಹ ಸುಭದ್ರೆಯ ಮೊಮ್ಮಗ ಆದಂತಹವನು ಪರೀಕ್ಷಿತ್ ಮಹಾರಾಜ. ಆ ಪರೀಕ್ಷಿತ್ತಿನಲ್ಲಿ ಧರಾಂ ನಿಧಾಯ, ಆ ಪರೀಕ್ಷಿತ್ತು ಇವರಿಗೂ ಮೊಮ್ಮಗನೇ, ಅರ್ಜುನ ಸೋದರ. ಆದ್ದರಿಂದ ಸುಭದ್ರಗೆ ಮೊಮ್ಮಗ ಅಂದ್ರೆ ಅರ್ಜುನನಿಗೆ ಮೊಮ್ಮಗ ಅಂದ್ರೆ ಅರ್ಜುನ ಸೋದರ. ಆದ್ದರಿಂದ ಭೀಮಸೇನ ದೇವರಿಗೂ ಪಾಂಡವರು ಎಲ್ಲರಿಗೂ ಕೂಡ ಮೊಮ್ಮಗ. ಆದ್ದರಿಂದ ತನ್ನಗೂ ಮೊಮ್ಮಗನೇ ಆಗಿರುವಂತಹ, ಹಾಗೆ ಸುಭದ್ರಗೂ ಮೊಮ್ಮಗನಾಗಿರುವಂತಹ ಆ ಪರೀಕ್ಷಿತ್ ಮಹಾರಾಜನಲ್ಲಿ ಧರಾಂ ನಿಧಾಯ ಅಂದ್ರೆ ಭೂಭಾರದ ಆ ಕರ್ತವ್ಯವನ್ನು, ಆ ಭೂಭಾರ ವಿಷಯವನ್ನು, ಆ ರೆಸ್ಪಾನ್ಸಿಬಿಲಿಟಿ ಅದನ್ನು ಅಲ್ಲಿ ಇಟ್ಟುಬಿಟ್ಟು ಅಂದರೆ ಅವನಲ್ಲಿ ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ ಅದಾದ ಮೇಲೆ ಅಸುರಧೀಶು ತಾಪಂ ನಿಧಾಯ. ಅಸುರಧಿ ಅಂದರೆ ಅಸುರರು ದುಷ್ಟರು ಯಾಗಿದ್ದಾರೋ ಅವರೆಲ್ಲರ ಬುದ್ಧಿಗಳಲ್ಲಿ ತಾಪವನ್ನು, ಸಂತಾಪವನ್ನು, ಯಾಕಂದರೆ ಕೌರವರಿಗೆ ಶಿಕ್ಷೆ ಕೊಟ್ಟರು, ಕೌರವರಿಗೆ ಶಿಕ್ಷೆ ಕೊಟ್ಟ ಮೇಲೆ ಇನ್ನೂ ದುಷ್ಟ ಬುದ್ಧಿ ಇರುವವರು ಯಾರನ್ನ ಉಳಿದಿದ್ದರೆ ಅವರಿಗೂ ಕೂಡ ಒಂದು ವಾರ್ನಿಂಗ್ ಕೊಟ್ಟಂತೆ, ಇವರ ಗತಿಯ ನಿಮಗೆ ಆಗತ್ತೆ ಅಂತಿಲ್ಲ. ಆದ್ದರಿಂದ ಅಸುರಧೀಶು ಅಂತ ಹೇಳಿದರೆ ಯಾರು ಅಸುರ ಮನಸ್ಸು ಉಳ್ಳವರಾಗಿದ್ದಾರೋ ಅವರ ಮನಸ್ಸುಗಳಲ್ಲಿ ತಾಪಂ ನಿಧಾಯ, ಅವರಿಗೆ ವಯಂ ಅನೇನ ಏವ ನಾಶಿತಾಹೀತಿ ಅಂಥೇಳಿ, ನೀವು ಹೀಗೆ ಮಾಡಿದರೆ ನಿಮ್ಮನ್ನು ನಿಮ್ಮ ಅಧರ್ಮದ ಕಾರಣದಿಂದಾಗೆ ನಾವು ನಿಮ್ಮನ್ನು ನಾಶ ಮಾಡ್ತೀವಿ ಅಂತ ಒಂದು ವಾರ್ನಿಂಗ್ ಕೊಟ್ಟಂತೆ ಅವರ ಬುದ್ಧಿಯಲ್ಲಿ ಈ ವಿಧವಾಗಿ ತಾಪವನ್ನು, ಸಂತಾಪವನ್ನು ಅಂದರೆ ಅವ್ರಿಗೆ ವಾರ್ನಿಂಗ್ ಕೊಟ್ಟಂತೆ ಅದನ್ನು ನಿಧಾಯ ಅಲ್ಲಿ ಅದನ್ನು ಇಟ್ಟು ಅದಾದ ಮೇಲೆ ಕೀರ್ತಿಂ ತ್ರಿಲೋಕ್ಯಾಂ, ತ್ರಿಲೋಕ್ಯಾಂ ಕೀರ್ತಿಂ, ಮೂರು ಲೋಕಗಳಲ್ಲಿಯೂ ತಮ್ಮ ಕೀರ್ತಿಯನ್ನು ಹರಡಿಸಿದ್ದಾರೆ. ಆದ್ದರಿಂದ ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಇಟ್ಟಿದ್ದಾರೆ, ಅಂದರೆ ಮೂರು ಲೋಕಗಳಲ್ಲಿಯೂ ತಮ್ಮ ಕೀರ್ತಿಯನ್ನು ಹರಡಿಸಿದ್ದಾರೆ ಅಂತ. ಆ ವಿಧವಾಗಿ ತ್ರಿಲೋಕ್ಯಾಂ ಕೀರ್ತಿಂ ನಿಧಾಯ ಹೃದಯ ಮುಕು, ನಿಧಾಯ ಅಂದರೆ ಅಲ್ಲಿ ಇಟ್ಟು ಬಿಟ್ಟು, ಅಂದರೆ ಮೂರು ಲೋಕಗಳಲ್ಲಿ ಕೀರ್ತಿ ಇಡುವುದಂದ್ರೆ ಏನು, ಕೀರ್ತಿಯನ್ನು ಎಲ್ಲ ಕಡೆ ವ್ಯಾಪ್ತವಾಗುವಂತೆ ಮಾಡಿದ್ದಾರೆ. ಅಷ್ಟು ತಮ್ಮ ಒಳ್ಳೆ ಪ್ರವರ್ತನೆಗಳಿಂದ, ತಮ್ಮ ಒಂದು ಧರ್ಮ ಕಾರ್ಯಗಳಿಂದ ಎಲ್ಲ ಕಡೆಯನ್ನು ಕೀರ್ತಿನ ಹಾಡಿಸಿದ್ದಾರೆ. ಆಮೇಲೆ ಹೃದಯಂ ಮುಕುಂದೆ, ಮುಕುಂದೇ ಹೃದಯಂ, ಮುಕುಂದ ಮೋಕ್ಷದಾಯಕನಾದ ಆ ಪರಮಾತ್ಮನಲ್ಲಿ ತಮ್ಮ ಹೃದಯವನ್ನು ಇಡುವುದು, ಅಂದರೆ ಮನಸ್ಸನ್ನು ಅಲ್ಲೇ ಲಗ್ನವನ್ನು ಮಾಡಿ, ಭಗವಂತನನ್ನಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ, ಲಗ್ನವನ್ನು ಮಾಡಿಬಿಟ್ಟು ಅವರು ಮಹಾಪ್ರಸ್ಥಾನಕ್ಕೆ ಹೊರಟು ಅಲ್ಲಿಂದ ತಮ್ಮ ತಮ್ಮ ಸ್ವರೂಪಗಳಿಗೆ ಸೇರಿದ್ದಾರೆ ಅಂತ ಹೇಳಿ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಇನ್ನೊಂದು ವಿಧವಾದ ಅನ್ವಯ ಏನಂದ್ರೆ ಮೂರು ಪಾದಗಳನ್ನು ನಾಲ್ಕು ಪಾದಗಳನ್ನು ಅದೇ ರೀತಿಯಲ್ಲಿ ಹೋಗುವಂಥದ್ದು. ಪವಿತ್ರ ಆಹ್ವಯ ಜಾಮಿ ಪೌತ್ರೇ ಪೌತ್ರೇ ಧರಾಂ ನಿಧಾಯ ಅಸುರಧೀಶು ತಾಪಂ ನಿಧಾಯ ತ್ರಿಲೋಕ್ಯಂ ಕೀರ್ತಿಂ ನಿಧಾಯ ಮುಕುಂದೇ ಹೃದಯಂ ನಿಧಾಯ ಸ ಭೀಮ ಸಹಜೈಹಿ ಸಹ ಸ್ವಂ ಪದಂ ಭೇಜೆ ಅನ್ನುವುದು ಅನ್ವಯ. ಅಂದರೆ ಇವೆಲ್ಲವನ್ನೂ ಮಾಡಿಬಿಟ್ಟು ತಮ್ಮ ಮೊಮ್ಮಗನಲ್ಲಿ, ಮೊಮ್ಮಗನಾದಂಥ ಪರೀಕ್ಷಿತನಲ್ಲಿ ರಾಜ್ಯವನ್ನು ಇಟ್ಟು, ಅಂದರೆ ಅವನನ್ನು ರಾಜ್ಯ ಅಭಿಷಿಕ್ತನನ್ನಾಗಿ ಮಾಡಿ ಅಸುರ ಬುದ್ಧಿ, ಅಸುರ ಮನಸ್ಸು ಇರುವಂಥವರಿಗೆ ಅವರಿಗೆ ಸಂತಾಪ ಉಂಟಾಗುವಂತೆ ಮಾಡಿ ಮೂರು ಲೋಕಗಳಲ್ಲಿಯೂ ತಮ್ಮ ಕೀರ್ತಿಯನ್ನು ಹರಡಿಸಿ, ತಮ್ಮ ಒಳ್ಳೆ ಹೆಸರನ್ನು ಹರಡಿಸಿ ಮುಕುಂದ ಪರಮಾತ್ಮ ಅವನಲ್ಲಿ ತಮ್ಮ ಹೃದಯವನ್ನು, ಅಂದರೆ ತಮ್ಮ ಭಾವನೆಗಳನ್ನು, ತಮ್ಮ ಮನಸ್ಸನ್ನು ಅಲ್ಲಿ ಲಗ್ನವನ್ನು ಮಾಡಿ ಭೀಮಸೇನ ದೇವರು ಸೋದರರ ಜೊತೆಯಲ್ಲಿ ತಾವು ಮಹಾಪ್ರಸ್ಥಾನಕ್ಕೆ ಹೊರಟು ಅಲ್ಲಿಂದ ಅಲ್ಲಿ ದೇಹವನ್ನು ತ್ಯಾಗ ಮಾಡಿ ತಮ್ಮ ತಮ್ಮ ಸ್ವರೂಪಗಳಿಗೆ ಹೋಗಿ ಸೇರಿದ್ದಾರೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಇದು 45ನೇ ಶ್ಲೋಕ, ಅದು ಶ್ಲೇಷದಿಂದ ಕೂಡಿರುವಂಥದ್ದು. ಶ್ಲೇಷೆಯಲ್ಲಿ ಹೇಳ್ತಾ ಇದ್ದಾರೆ, ವಿಷ್ಣು ಪದಾಂತಂ ಭಜತಾನಿಲೇನ ಘೋರ ಪ್ರಘಾತೈರಿತಿ ನಾಶಿತಾಸ್ತೆ ರಸೋಜ್ಜಿತಾಶ್ಚಂಚಲ ವೃತ್ತಯೋಲಂ ಶೋಭಾನ್ನ ಭೇಜು ಸುರವೈರಿ ಮೇಘಾಹ ಅಂತೇಳಿ. ಸುರರು ಅಂದರೆ ದೇವತೆಗಳು, ಸುರವೈರಿ ಮೇಘಾಹ ಅಂದರೆ ಸುರರ ಶತ್ರುಗಳಾದಂತಹ ಅಸುರರು ಅವರು ಅಂದರೆ ದುಷ್ಟರಾದವರು ಅವರನ್ನು ಮೇಘಗಳ ಜೊತೆಗೆ ಹೋಲಿಸಿದ್ದಾರೆ. ಮೇಘಗಳಂತ ಹೇಳಿದರೆ ಮೇಘಗಳು ಎರಡು ವಿಧವಾದ ಮೇಘಗಳು. ಒಂದು ಒಳ್ಳೆ ನೀರನ್ನು ತುಂಬಿಕೊಂಡು ಇರುವಂತಹ ಡಾರ್ಕ್ ಆಗಿರುವಂಥದ್ದು ಆ ಮೇಘಗಳು, ಅದು ಮಳೆ ಸುರಿಸುತ್ತೆ. ಇನ್ನೊಂದು ಮೇಘ ಲೈಟ್ ಆಗಿರುತ್ತೆ, ಅದು ಮೇಲಿರುತ್ತೆ, ಅದು ಗಾಳಿ ಬಂದರೆ ಅಲ್ಲಾಡ್ ಹೊಟ್ಟೋಗುತ್ತೆ. ಅವುಗಳಲ್ಲಿ ನೀರು ಜಾಸ್ತಿ ಇರೋದಿಲ್ಲ, ನೀರಸವ ನೀರಸತ್ವ ಇದೆ, ಅಂದರೆ ನೀರಿನ ಅಭಾವ, ಅಂದರೆ ಅಷ್ಟು ನೀರಿರೋದಿಲ್ಲ. ಆದ್ದರಿಂದ ಅವು ರಸ ಉಜ್ಜಿತ ರಸ ಅಂದರೆ ನೀರನ್ನು ಕಳ್ಕೊಂಡಂತೆ ಇರುತ್ತೆ. ಆದ್ದರಿಂದ ಅವುಗಳನ್ನು ಗಾಳಿ ಹಾಗೀಗೆ ಅಲ್ಲಾಡಿಸ್ಬಿಡುತ್ತೆ. ಆಗ ಆ ಮೇಘಗಳೆಲ್ಲ ಕೂಡ ಚೆಲ್ಲಾಬಿಲ್ಲಿ ಆಗೋಟಾಗುತ್ತೆ, ಅವು ಮಳೆಯನ್ನು ಸುರಿಸೋದಿಲ್ಲ. ಹಾಗೆ ಇಲ್ಲಿ ಶ್ಲೇಷ ರೂಪದಲ್ಲಿ ವಿಷ್ಣು ಪದ ಅಂತ ಹೇಳಿದರೆ ಆಕಾಶಕ್ಕೆ ವಿಷ್ಣು ಪದ ಅಂತ ಹೇಳ್ತಾರೆ. ಭಗವಂತನ ಪಾದಗಳು ಅವು ವಿಷ್ಣು ಪದಗಳೇ. ಆದ್ದರಿಂದ ಇಲ್ಲಿ ಶ್ಲೇಷ ಹೇಗೆ ಹೇಳಿದ್ದಾರೆ ಅಂದರೆ ಇದು ಅನ್ವಯಿಗೆ ವಿಷ್ಣು ಪದಾಂತಂ ಭಜತ ಅನಿಲೇನ ಘೋರ ಪ್ರಘಾತೈ ಇತಿ ನಾಶಿತಾಃ ರಸೋಜ್ಜಿತಾಃ ಅಲಂ ಚಂಚಲ ವೃತ್ತಯಃ ತೇ ಸುರವೈರಿ ಮೇಘಾಃ ಶೋಭಾಂ ನ ಭೇಜು. ಸುರವೈರಿ ಮೇಘಗಳು ಅವು ಶೋಭೆಯನ್ನು ಪಡೆದಿಲ್ಲ. ಇದೇ ಎರಡನೇ ಅರ್ಥದಲ್ಲಿ ಕೂಡ ಅದೇ ಅರ್ಥದಲ್ಲಿ ತಗೊಂಡಾಗ ಅವರು ವಿಷ್ಣೋ ಪದಾಂತಂ ಅನಿಲೇನ ಘೋರ ಪ್ರಘಾತೈ ಇತಿ ನಾಶಿತಾಃ ರಸೋಜ್ಜಿತಾಃ ಅಲಂ ಚಂಚಲ ವೃತ್ತಯಃ ತೇ ಸುರವೈರಿ ಮೇಘಾಃ ಶೋಭಾಂ ನ ಭೇಜು. ಎರಡು ಅರ್ಥದಲ್ಲಿ ಇದು ಏನು, ಹೇಗೆ ಅನ್ವಯಕ್ಕೆ ಹೇಗೆ ಮಾಡುವುದು? ಮೊದಲು ಭೀಮಸೇನ ದೇವರ ವಿಷಯದಲ್ಲಿ ತಗೊಂಡ್ರೆ ಅವರು ವಿಷ್ಣು ಪದಾಂತಂ ಭಜತ, ನಿತ್ಯ ವಿಷ್ಣು ಪಾದಗಳನ್ನೇ ಸೇವಿಸುವಂಥವರು, ಅದೇ ತಮ್ಮ ಅಂತಿಮ ಗೋಲ್ ಇದ್ದಂತೆ ಅಂತ, ಅದೇ ಅದನ್ನೇ ಗೋಲ ಅದನ್ನೇ ಒಂದು ಗುರಿಯಾಗಿಟ್ಕೊ ಅಂತಂದ್ರೆ ಅದು ಗುರಿಯಾಗಿಟ್ಕೊಂಡವರು. ವಿಷ್ಣು ಪಾದಗಳನ್ನೇ ಗುರಿಯಾಗಿ ಇಟ್ಟುಕೊಂಡು ಭಜನೆ ಮಾಡ್ತಾ ಸೇವೆ ಮಾಡ್ತಾ ಸದಾ ಆ ಭಗವಂತನ ಪಾದಕಮಲಗಳ ಸೇವೆಯನ್ನು ಹರಿಚರಣ ಸನ್ನಿಧಿಯನ್ನೇ ಹೊಂದಬೇಕನ್ನುವ ಆ ಏಕಾಂತ ಭಕ್ತರಾಗಿರುವಂತಹ ಆ ಭೀಮಸೇನ ದೇವರು ಅನಿಲೇನ, ಅವರಿಗೆ ಅನಿಲ ಅಂತ, ಅನಿಲ ಅಂದರೆ ಆ ವಿಷ್ಣು ರೀತಿ ಪ್ರೋಕ್ತ ಅಂತ ಹೇಳಿದಂತೆ ಆ ಬ್ರಹ್ಮ ಪರಮಾತ್ಮ ಅವನಿಗೆ ಆ ಅಂತ ಕರೀತಾರೆ. ಆ ನಿಲ ಯಾವ ಪರಮಾತ್ಮನಾದರೆ ಅವರಲ್ಲಿ ನೆಲೆಸಿದ್ದಾರೆ, ಅವರು ಪರಮಾತ್ಮನ ಎರಡು ವಿಧವಾಗಿಯೂ ಆ ಅವರಲ್ಲಿ ನೆಲೆಸಿದ್ದಾರೆ, ಆ ನಲ್ಲಿ ಇವರು ನೆಲೆಸಿದ್ದಾರೆ. ನಮ್ಮಲ್ಲಿಯೂ ದೇವರಿದ್ದಾನೆ, ನಾವು ದೇವರಲ್ಲಿ ಇದ್ದೀವಿ, ಆದರೆ ಆ ಜ್ಞಾನ ನಮಗಿಲ್ಲ, ಅವನನ್ನು ನಾವು ಕಾಣ್ತಾ ಇಲ್ಲ. ಆದರೆ ಅವರು ಅನಿಲರು, ವಾಯುದೇವರು, ಅವರು ನೋಡ್ತಾ ಇದ್ದಾರೆ, ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ, ತಮ್ಮ ಒಳಗಿರುವ ಪರಮಾತ್ಮನನ್ನು ಕಾಣ್ತಾ ಇದ್ದಾರೆ, ತಾವು ಪರಮಾತ್ಮನ ಒಳಗಿರುವುದನ್ನು ಕಾಣ್ತಾ ಇದ್ದಾರೆ. ಆದ್ದರಿಂದ ಅವರು ಆ ಅನಿಲ ಶಬ್ದಕ್ಕೆ ಪೂರ್ಣವಾಗಿ ಯೋಗ್ಯರಾಗಿದ್ದಾರೆ, ಅನಿಲ ಶಬ್ದ ವಾಚ್ಯರಾಗಿದ್ದಾರೆ. ಆದ್ದರಿಂದ ಅಂತಹ ಅನಿಲ ವಾಯುದೇವರು ಅವತಾರವಾಗಿರುವಂತಹ ಆ ಭೀಮಸೇನ ದೇವರಿಂದ ವಿಷ್ಣು ಪದಾಂತಂ ಭಜತಾ ಅನಿಲೇನ ಸೇವಿಸುವಂತಹ ಆ ಭೀಮಸೇನ ದೇವರಿಂದ ಘೋರ ಪ್ರಘಾತೈ, ಪ್ರಘಾತ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳು. ಯುದ್ಧಕ್ಕೆ ಪ್ರಘಾತ ಇಲ್ಲ ಘಟ್ಟನ, ಒಂದಕ್ಕೊಂದು ಒರೆಸ್ಕೊಳ್ಳುವುದು ಪ್ರಘಾತವೇ, ಹೊಡೆಯುವುದು ಯುದ್ಧ ಮಾಡುವುದು ಎಲ್ಲ. ಇಲ್ಲಿ ಭೀಮಸೇನ ದೇವರೇನು ಮಾಡಿದ್ದಾರೆ, ಘೋರವಾದ ಯುದ್ಧವನ್ನು ಮಾಡಿ ಆ ಶತ್ರುಗಳನ್ನು, ಎಂತಹ ಸುರವೈರಿಗಳು ಆ ದುರ್ಯೋಧನಾದಿಗಳು, ಅವರು ಕಲಿಯಂಶ, ಕಲಿ ಪುರುಷ ಅಂದರೆ ಅವನು ದೇವತೆಗಳ ವೈರಿ, ಆದ್ದರಿಂದ ಕಲಿಯಂಶ ಆಗಿದ್ದಾನೆ ದುರ್ಯೋಧನ. ಆದ್ದರಿಂದ ಅವನ ಜೊತೆಲಿರುವಂತಹ ದುಶಾಸನ ಇವರೆಲ್ಲರೂ ಕೂಡ ಅವರು ಕೂಡ ರಾಕ್ಷಸಾಂಶರೇ. ಆದ್ದರಿಂದ ಈ ವಿಧವಾಗಿ ಅವರೆಲ್ಲರೂ ಕೂಡ ಸುರವೈರಿಗಳಾಗಿದ್ದಾರೆ, ರಾಕ್ಷಸರು. ಆದ್ದರಿಂದ ಆ ಸುರವೈರಿಗಳನ್ನ ಮೇಘಗಳು, ಸೊ ಇಲ್ಲಿ ಮೇಘಗಳು ಅನ್ನುವ ಅರ್ಥದಲ್ಲಿ ಬೇರೆ ಈ ಶಬ್ದಗಳಿಗೆ ಅರ್ಥ ಬರುತ್ತೆ. ಇಲ್ಲಿ ಸುರವೈರಿಗಳನ್ನು, ಮೇಘದಂತೆ ಇರುವಂತಹ ಈ ಸುರವೈರಿಗಳನ್ನು ವಾಯುದೇವರು ಏನು ಮಾಡಿದ್ದಾರೆ, ಆ ಘೋರ ಪ್ರಘಾತಗಳಿಂದ ಅವರನ್ನು ಹೊಡೆಯೋ ಯುದ್ಧದಲ್ಲಿ, ಭಯಂಕರವಾದ ಯುದ್ಧದಲ್ಲಿ ಅವರನ್ನು ಹೊಡೆಯುವುದರ ಮೂಲಕವಾಗಿ ಅವರೆಲ್ಲರೂ ಕೂಡ ನಾಶಿತಾಹ ಸುರವೈರಿ ಮೇಘಾಹ ನಾಶಿತಾಹ ರಸೋಜ್ಜಿತಾಹ ಅಲಂ ಚಂಚಲ ವೃತ್ತಯ ಶೋಭಾಂನ ಭೇಜು. ಆ ದುಷ್ಟರಾದ ಅಸುರ ಪ್ರವೃತ್ತಿ ಉಳ್ಳವರೆಲ್ಲ ಕೂಡ ಆ ಭೀಮಸೇನ ದೇವರಿಂದ ಯುದ್ಧದಲ್ಲಿ ಹೊಡೆಯಲ್ಪಟ್ಟವರಾಗಿ, ನಾಶ ಮಾಡಲ್ಪಟ್ಟವರಾಗಿದ್ದಾರೆ, ನಾಶಿತರಾಗಿದ್ದಾರೆ. ಅವರು ರಸೋಜ್ಜಿತರು. ರಸ ಅಂತ ಹೇಳಿದರೆ ಎರಡು ಅರ್ಥಗಳು, ರಸಃ ವೀರ್ಯಂ ಉದಕಂಸ ಅಂತೇಳಿ ಭಾವಪ್ರಕಾಶದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಎರಡು ವಿಷಯಗಳನ್ನು ಹೇಳ್ತಾರೆ. ಪ್ರಘಾತೋ ಯುದ್ಧಂ ಘಟ್ಟನಂಚ, ರಸೋ ವೀರ್ಯಂ ಉದಕಂಚ ಅಂಥೇಳಿ ಈ ಎರಡು ಶಬ್ದಗಳಿಗೆ ಶ್ಲೇಷ, ಎರಡು ಅರ್ಥಗಳನ್ನು ಹೇಳುವಾಗ ರಸೋಜ್ಜಿತ ಅಂತ ಹೇಳಿದರೆ ರಸ ವೀರ್ಯ ರಸವನ್ನು ಕಳ್ಕೊಂಡವರಾಗಿದ್ದಾರೆ. ಆ ದುಷ್ಟ ರಾಕ್ಷಸ ಸಮೂಹ ಯಾರಿದ್ದಾರೋ, ಆ ಸುರವೈ ಮೇಘಗಳಂತಿರುವಂತಹ ಆ ದುಷ್ಟ ರಾಕ್ಷಸರು ದೇವತೆಗಳಿಗೆ ಶತ್ರುಗಳಾಗಿರುವಂತಹವರು, ಸುರವೈರಿಗಳು, ಅವರು ರಸ ಉಜ್ಜಿತರಾಗಿ ಅಂದರೆ ವೀರ್ಯವನ್ನು ಕಳ್ಕೊಂಡವರು, ಪರಾಕ್ರಮವನ್ನು ಕಳ್ಕೊಂಡಿದ್ದಾರೆ ಅಂದರೆ ತೇಜಸ್ಸನ್ನು ಕಳ್ಕೊಂಡಿದ್ದಾರೆ. ಭೀಮಸೇನ ದೇವರ ಹೊಡೆತಗಳಿಂದ ಅವರು ನಾಶಿತರಾಗಿ ಆ ತೇಜಸ್ಸನ್ನು ಹೋಗಲಾಡಿಸ್ಕೊಂಡವರಾಗಿ ಅವರು ಚಂಚಲ ವೃತ್ತಯ ಅಂದ್ರೆ ವರ್ತನ ಚಂಚಲ ಅಂದ್ರೆ ಚೆಲ್ಲಾಬಿಲ್ಲಾಗೋದ್ರು. ದಿ ಗಾಟ್ ಸ್ಕ್ಯಾಟರ್ಡ್, ಅವರೆಲ್ಲರನ್ನು ಕೂಡ ಭೀಮಸೇನ ದೇವರು ಘೋರ ಯುದ್ಧದಿಂದ ಹೊಡೆದು ಅವರನ್ನು ಚೆಲ್ಲಾಬಿಲ್ಲಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಅವರು ಶೋಭಾಂನ ಭೇಜುಹು, ಅವರು ಯಾವ ಶೋಭೆಯನ್ನು ಪಡೆದಿಲ್ಲ. ಅಂದ್ರೆ ದೇ ಡಿಡ್ ನಾಟ್ ಅಕ್ವೈರ್ ಎನಿ ಗ್ರೇಟ್ನೆಸ್, ಅವರಿಗೆ ಒಂದು ಪ್ರಕಾಶ ಬಂದಿಲ್ಲ, ಅವರು ಚೆಲ್ಲಾಬಿಲ್ಲಾಗೋದ್ರು, ಶೋಭೆಯನ್ನು ಪಡೆದಿಲ್ಲ, ಕಾಂತಿಯನ್ನು ಪಡೆದಿಲ್ಲ, ಪ್ರಕಾಶವನ್ನು ಪಡೆದಿಲ್ಲ. ಆದ್ದರಿಂದ ಹಾಗೆ ಆಯಿತು ಅವರು. ಸೊ ತೇ ಸುರವೈರಿ ಮೇಘ ಶೋಭಾಂ ನ ಭೇದುಹು ಅನ್ನುವುದು ಭೀಮಸೇನ ದೇವರ ವಿಷಯದಲ್ಲಿ. ಅದೇ ಇದನ್ನು ಇದು ಒಂದು ವಿಧವಾದಂತಹ ರೂಪಕಾಲಂಕಾರದಲ್ಲಿ ಹೇಳಿದ್ದು, ಶ್ಲೇಷ ರೂಪಕಾಲಂಕಾರ ಎರಡೂ ಇದೆ. ಯಾಕಂದರೆ ಅನಿಲ ಅನ್ನುವುದು ಶಬ್ದ ಎರಡರ್ಥಗಳು, ಸುರವೈರಿಗಳನ್ನೇ ಮೇಘಗಳ ಜೊತೆಗೆ ಹೋಲಿಸಿದ್ದಾರೆ. ಆದ್ದರಿಂದ ವಿಷ್ಣೋ ಪದಾಂತಂ ಭಜತ ಅನಿಲೇನ, ಅಂದರೆ ಆಕಾಶದಲ್ಲಿ ವಾಯುದೇವರು ಸಂಚಾರ ಮಾಡ್ತಾರೆ. ಆದ್ದರಿಂದ ವಿಷ್ಣೋ ಪದ, ವಿಷ್ಣು ಪದ ಅಂದರೆ ಆಕಾಶ. ಆಕಾಶದಲ್ಲಿ ಒಂದು ಜಾಗೆಯಲ್ಲಿ ತೆಳ್ಳ ಮೇಘಗಳಿವೆ, ಆ ತೆಳ್ಳ ಮೇಘಗಳನ್ನು ವಾಯುದೇವರು ಅಂದರೆ ಗಾಳಿ ಬಂದು ಬೀಸಿದರೆ ಆ ಗಾಳಿಗೆ ಹೊಡೆತಗಂದ್ರೆ ದೊಡ್ಡ ಝಂಜಾಮಾರುತ ಒಂದು ಗಾಳಿ ಬಂದರೆ ಆ ಗಾಳಿಗೆ ಆ ತೆಳ್ಳಗಿರುವ ಮೇಘಗಳೆಲ್ಲ ಕೂಡ ಚೆಲ್ಲಾಬಿದ್ರಾಗೋ ಹೊರಟೋಯ್ತು. ಆ ಮೇಘಗಳೆಲ್ಲ ಕೂಡ ನೀರಸವಾಗಿ ಅಂದ್ರೆ ರಸೋಜ್ಜಿತ, ರಸ ಅಂದ್ರೆ ನೀರು ಅಂತ ಅರ್ಥ, ರಸ ಅಂದ್ರೆ ವೀರ್ಯ, ರಸ ಅಂದ್ರೆ ನೀರು. ಆ ಲೈಟ್ ಕ್ಲೌಡ್ಸ್ ನಲ್ಲಿ ನೀರಿಲ್ಲದೆ ಇದೆ, ಆದ್ದರಿಂದ ಅವು ಲೈಟ್ ಆಗಿದೆ. ಅವುಗಳನ್ನು ಗಾಳಿ ಅಲ್ಲಾಡಿಸ್ಬಿಟ್ರೆ ದೇ ಬಿಕಮ್ ಸ್ಕ್ಯಾಟರ್ಡ್, ಎಲ್ಲ ಹೊಟ್ಟೋಗಿ ಅಲ್ಲಿ ಚೆಲ್ಲಾಬಿಲ್ಲಾಗಿ ದೇ ಬಿಕಮ್ ವೀಕ್, ಹೊಟ್ಟೋಯ್ತವು, ಅವು ಯಾವ ಶೋಭೆಯನ್ನು ಪಡೆದಿಲ್ಲ ಅದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅನಿಲ ಏನಂದ್ರೆ ಗಾಳಿಯಿಂದ ಬೀಸುವ ಗಾಳಿಯಿಂದ ಆಕಾಶದ ಒಂದು ಪ್ರದೇಶದಲ್ಲಿ ಘೋರ ಪ್ರಘಾತೈಹಿ ಅಂದ್ರೆ ಘೋರವಾದ ಗಾಳಿಯ ತಾಡನೆ, ಗಾಳಿಯ ಹೊಡೆತಾಟ, ಅದರಿಂದ ನಾಶಿತಾಹ ಅಂದ್ರೆ ಆ ಕ್ಲೌಡ್ಸ್ ಮೇಘಗಳೆಲ್ಲ ಕೂಡ ನಾಶವಾಗೋಯ್ತು. ಅಂದ್ರೆ ದೇ ಬಿಕಮ್ ಸ್ಕ್ಯಾಟರ್ಡ್, ದೇ ಗಾಟ್ ಆಲ್ ಓವರ್, ಎಲ್ಲ ಚಿಕ್ಕ ಚಿಕ್ಕ ತುಂಡು ತುಂಡಾಗೋಯ್ತು ಆ ಮೇಘಗಳ ಆಗಿಬಿಟ್ಟು. ರಸೋಜ್ಜಿತಾಹ ಅಂದ್ರೆ ಅವು ಉದಕರಹಿತ, ನಿರ್ಜಲವಾಯಿತು, ನೀರಿಲ್ಲದೆ ಇರುವಂತಹ ಮೇಘಗಳಾಗಿಬಿಟ್ಟು. ಆ ಕಾರಣದಿಂದ ಅಲಂ ಚಂಚಲ ವೃತ್ತಯ ಅಲ್ಲಾಡೋಯ್ತು. ಇವರು ಯುದ್ಧದಲ್ಲಿ ಅಲ್ಲಾಡಿ ಹೋಗಿ ಇವರು ಶತ್ರುಗಳು ಸತ್ತು ಹೋದರೆ ಅಲ್ಲಿ ಆಕಾಶದಲ್ಲಿ ಮೇಘಗಳು ಈ ಗಾಳಿಯ ಹೊಡೆತಕ್ಕೆ ಅಲ್ಲಾಡೋಯ್ತು. ದೇ ಗಾಟ್ ಚಂಚಲ ವೃತ್ತಿ ಅಂದ್ರೆ ಎಲ್ಲೆಲ್ಲ ಚೆಲ್ಲಾಬಿಲ್ಲಾಗ ಆಗೋಗಿ ದೇ ಗಾಟ್ ಶೇಕನ್ ಅಪ್ ಅಂಡ್ ದೇ ಗಾಟ್ ಸ್ಕ್ಯಾಟರ್ಡ್, ಎಲ್ಲವೂ ಹಾಗಾಯಿತು ಅಂತೇಳಿ. ಆ ಕಾರಣದಿಂದ ತೇ ಸುರವೈರಿ ಮೇಘ, ಆ ಸುರವೈರಿಗಳಂತಿರುವ ಮೇಘಗಳು, ಮೇಘಗಳಿರುವಂತಹ ರಾಕ್ಷಸರು ದುಷ್ಟರಾದ್ರೆ ದುಷ್ಟರಂತೆ ಇರುವಂತಹ ಈ ಮೇಘಗಳು ಅಂದ್ರೆ ಹೋಲಿಸಿದ ಅಂದ್ರೆ ಮೇಘಗಳು ದುಷ್ಟ ಅಂತಲ್ಲ, ಇಲ್ಲಿ ಅರ್ಥ ಏನಂದ್ರೆ ಹೇಗೆ ಆದರೆ ಮೇಘಗಳು ಗಾಳಿಯ ಹೊಡೆತಾದಕ್ಕೆ ಎಲ್ಲಾ ಚೆಲ್ಲಾಬಿಲ್ಲಾಗೋಯ್ತು, ಹಾಗೆ ಭೀಮಸೇನ ದೇವರ ಯುದ್ಧ ಘಾತಕ್ಕೆ ಆ ದುಷ್ಟ ಶತ್ರುಗಳೆಲ್ಲ ಕೂಡ ಚೆಲ್ಲಾಬಿಲ್ಲಾಗೋದ್ರು ಅಂತ ಅಷ್ಟೆ. ಮೇಘಗಳೆಲ್ಲ ರಾಕ್ಷಸರು ಅಂತ ಅಲ್ಲ, ಕಂಪ್ಯಾರಿಸನ್ ಅಷ್ಟೆ. ಹೇಗೆ ಅವರು ಚೆಲ್ಲಾಬಿಲ್ಲಾದ್ರೆ ಇವು ಆದರೆ ಚೆಲ್ಲಾಬಿಲ್ಲಾದ್ರು ಅಂತ ಅಷ್ಟೆ. ಆ ವಿಧವಾಗಿ ಆ ಮೇಘಗಳೆಲ್ಲ ಕೂಡ ಶೋಭಾಂನ ಭೇಜುಹು, ಕಾಂತಿಯನ್ನು ಪಡೆದಿಲ್ಲ ಅಂತ ಹೇಳಿ ಇಲ್ಲಿ ಶ್ಲೇಷಾಲಂಕಾರ ಮತ್ತು ರೂಪಕಾಲಂಕಾರ ಎರಡು ರೀತಿಗಳಲ್ಲಿಯೂ ನಮ್ಮನ್ನು ವರ್ಣನೆ ಮಾಡಿ ಹೇಳಿದ್ದಾರೆ ಸುಂದರವಾದಂತಹ ರೀತಿಯಲ್ಲಿ. ಸೊ ಮತ್ತು ಅದನ್ನು ಒಂದ್ಸಲ ಹೇಳ್ತೀನಿ, ಭೀಮಸೇನ ದೇವರ ವಿಷಯದಲ್ಲಿ ವಿಷ್ಣೋ ಪದಾಂತಂ ಭಜತ ಅನಿಲೇನ ಘೋರ ಪ್ರಘಾತೈ ರಸೋಜ್ಜಿತ ಅಲಂ ಚಂಚಲ ವೃತ್ತಯ ತೇ ಸುರವೈರಿ ಮೇಘಾ ಶೋಭಾಂ ನ ಭೇದುಹು. ಅಂದರೆ ಶ್ರೀಹರಿ ವಿಷ್ಣುವಿನ ಪಾದ ಕಮಲಗಳಲ್ಲಿಯೇ ನಿತ್ಯವೂ ಮನಸ್ಸನ್ನು ಆ ಸನ್ನಿಧಾನದಲ್ಲಿಯೇ ಮನಸ್ಸನ್ನು ಲಗ್ನ ಮಾಡಿ ಸೇವೆ ಮಾಡುತ್ತಾ ಇರುವಂತಹ ಆ ವಾಯುದೇವರ ಅವತಾರವಾದಂತಹ ಭೀಮಸೇನ ದೇವರಿಂದ ಆ ಘೋರ ಯುದ್ಧಗಳಲ್ಲಿ ಹೇಳಿದ ರೀತಿಯಲ್ಲಿ ನಾಶ ಮಾಡಲ್ಪಟ್ಟಿರುವಂತಹ ಆ ಸತ್ವವನ್ನು ಕಳೆಕೊಂಡು ವೀರ್ಯವನ್ನು ಕಳೆಕೊಂಡಿರುವಂತಹ ಆ ದುಷ್ಟರು ಅವರೆಲ್ಲರೂ ಕೂಡ ಸುರವೈರಿಗಳು ಮೇಘಗಳಲ್ಲಿರುವಂತಹ ರಾಕ್ಷಸರು ದುಷ್ಟರಾದವರು ಅವರು ಚೆನ್ನಾಗಿ ಅಲ್ಲಾಡಿ ಹೋದರು, ಚಂಚಲ ವೃತ್ತಿ ಉಳ್ಳವರು ಅಂದ್ರೆ ಅಲ್ಲಾಡಿ ಹೋದ್ರು, ಚೆಲ್ಲಾಬಿಲ್ಲಾಗೋದ್ರು ಆ ಕಾರಣದಿಂದ ಅವರು ಶೋಭಾಂ ನಭೇಜುಹು ಕಾಂತಿಯನ್ನು ಪಡೆದಿಲ್ಲ ಅಂತ ಹೇಳ್ತಾ, ಮೇಘಗಳ ವಿಷಯದಲ್ಲಿ ಆದರೆ ವಿಷ್ಣೋಹೋ ಪದಾಂತಂ ಆಕಾಶದಲ್ಲಿ ಅಲ್ಲಿ ಭದತ ಅಂದ್ರೆ ಅಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುವಂತಹ ಅನಿಲೇನ ಆ ಗಾಳಿಯ ಘೋರ ಪ್ರಗಾತ ಈ ಹೊಡೆತಗಳಿಂದ ನಾಶಿತ ಅಂದ್ರೆ ಚೆಲ್ಲಾಬಿಲ್ಲ ನಾಶ ಮಾಡಲ್ಪಟ್ಟಿರುವಂತಹ ರಸೋಜಿತ ನೀರಿಲ್ಲದೆ ಇರುವಂತಹ ಅಲಂಚಂಚಲ ಚೆನ್ನಾಗಿ ಅಲ್ಲಾಡಿ ಹೋಗ್ತಾ ಇರುವಂತಹ ಆ ಮೇಘಗಳು ಶೋಭಾಂ ನ ಭೇದು ಶೋಭೆಯನ್ನು ಪಡೆದಿಲ್ಲ ಅಂದ್ರೆ ರೂಪ ನಾಮರೂಪಗಳಿಲ್ಲದೆ ಹೊರಟೋಯ್ತು ಆ ಮೇಘಗಳು. ಇವರು ಅಷ್ಟೇ ನಾಮರೂಪಗಳಿಲ್ಲದೆ ಎಲ್ಲರೂ ನಾಶವಾಗೋದರು ಈ ದುಷ್ಟರಾದವರು ಅಂತ ಹೇಳಿ ಶ್ಲೇಷ ರೂಪಕ ಅಲಂಕಾರಗಳಿಂದ ಈ 45ನೇ ಪದ್ಯದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ 46ನೇ ಪದ್ಯ ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿಗೆ ನಾನು ಇದು ಮುಕ್ತಾಯ ಮಾಡ್ತಾ ಇದ್ದೀನಿ. ಶಿಕ್ಷಣಾರ್ಪಣ ಮಸ್ತು. ಏನಾದರೂ ಪ್ರಶ್ನೆಗಳು